ృషా ధామ్నా స్వేన సదా నిరస్తకుహకం సత్యం పరం ధీమహి సృష్టిస్థిత్యప్యేహానితిషితమోబంధమోక్షాశ్చ యస్మాత్ అస్య శ్రీ బ్రహ్మ రుద్ర ప్రభృతి సురనరద్వీష చత్వాత్మకస్య విష్ణోర్వ్యస్తాః సమస్తాః సకల గుణనిహిః సర్వదోషవ్యపేతః గురుణానందో అవ్యయో యో గురురపి పరమః చింతయే తం మహాంతం. శ్రీమద్భాగవతం పురాణమమలం యద్వైష్ణవానాం ప్రియం యస్మిన్ పారమహంశ్యమేకమమలం జ్ఞానం పరం గీయతే. యత్ర జ్ఞాన విరాగ భక్తి సహితం నిష్కర్మ్యమావిష్కృతం తచ్ఛృణ్వన్ విపఠన్ విచారణ పరో భక్త్యా విముచ్యేన్నరః. ఇష్టు భాగవతద మహిమ హెడతా ముందె ఇది ఇతిహాస హేగె హేగె బంతు అందరె కస్మై ఏన విభాసితో అయమతులో జ్ఞాన ప్రదీపః పురా తద్రూపేణ చ నారదాయ మునయే కృష్ణాయ తద్రూపిణా యోగీంద్రాయ తదాత్మనాథ భగవద్రాతాథ భగవద్రాతాయ కారుణ్యతః తచ్చుద్ధం విమలం విశోకమమృతం సత్యం పరం ధీమహి. కస్మై ఏన విభాసితః, కస్మై హెడిద నిన్నె, కా అందరే బ్రహ్మదేవుడు, ಏನ ಅಂದರೆ ವಿಷ್ಣುವಿನಿಂದ, ವಿಷ್ಣುವಿನಿಂದ ಕಸ್ಮೈ ಬ್ರಹ್ಮದೇವರಿಗೆ ವಿಭಾಸಿತಃ ಮೊದಲು ಉಪದೇಶ ಮಾಡಲ್ಪಟ್ಟದ್ದಿದು. ಅತುಲಃ ಆದ್ದರಿಂದನೇ ಅತುಲಃ ಇನ್ಕಂಪೇರಬಲ್. ಯಾತಕ್ಕೆ ವಕ್ತೃ ಶ್ರೋತೃ ಪ್ರಸಕ್ತಿನ ಮೆದಾಪ್ತಿರ ಅನುಕೂಲತಾ, ಹೇಳಿದವನು ಸರ್ವೋತ್ತಮ, ಕೇಳಿದವನು ಜೀವೋತ್ತಮ ಅಂದಮೇಲೆ ಈ ರೀತಿ ಮತ್ತೆ ಇನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೈಯಷ್ಟಾಯ್ತಲ್ಲ, ಈಗ ಸರ್ವೋತ್ತಮ ಹೇಳಿ ಜೀವೋತ್ತಮ ಕೇಳಿದ್ದರಿಂದ ಭಾಗವತ ಮಹತ್ವ ಬಂತು. ಅತುಲಃ, ಅತುಲ ಅಂದರೆ ತುಲ ಅಂದರೆ ಈಕ್ವಲ್, ಅತುಲ ಅಂದರೆ ಅನೀಕ್ವಲ್, ಅನುಪಮ, ಅದ್ವಿತೀಯ ಅಂತ ಕೃತಿ. ಏನಿದು ಜ್ಞಾನ ಪ್ರದೀಪ, ಜ್ಞಾನ ಅನ್ನೋ ದೊಡ್ಡ ದೀಪ ಇದು. ಜ್ಞಾನ ಎಲ್ಲವೂ ದೀಪಗಳಾದರೆ ಜ್ಞಾನ ಅಂಬೋದೇನದು ಭಾರಿ ದೊಡ್ಡ ದೀಪ ಕರೀತಾರೆ. ಇರುತ್ತೇನೋ ಬರೀ ಗಾಢಾಂಧಕಾರ, ಅಲ್ಲಿ ಹೋದಾಗ ಏನಿರಬೇಕು ನಮ್ಮ ಜೊತೆಗೆ ದೀಪ ಇರಬೇಕು. ಆ ಜ್ಞಾನ ಅಂಬೋದು ಎಂಥ ದೀಪ ಇದು, ಪ್ರದೀಪ, ಒಳಗೆ ಕ್ಲಿಯರಾಗಿ ತೋರಿಸುತ್ತೆ ಮತ್ತು ಆರದೇ ಇರೋ ದೀಪ. ಜ್ಞಾನ ಅಂಬೋದು ಆರದೇ ಇರೋ ದೀಪ, ಅಂಥ ಒಂದು ಜ್ಞಾನ ಪ್ರದೀಪ ಪುರಾ ಫಸ್ಟ್ ಇದು. ತದ್ರೂಪೇಣ ಚ ನಾರದಾಯ ಮುನಯೇ, ಆ ಬ್ರಹ್ಮದೇವರಿಂದ ಮುನಯೇ ನಾರದಾಯ, ನಾರದ ಮುನಿಗಳು ಹೇಳಲ್ಪಟ್ಟಿತು. ಅದು ಕೃಷ್ಣಾಯ ಮುನಯೇ, ಕೃಷ್ಣ ಮುನಿ, ಮುನೀನಾಮಪ್ಯಹಂ ವ್ಯಾಸ, ವೇದವ್ಯಾಸ ರೂಪದ ಪರಮಾತ್ಮನ ಮುಂದೆ ಒಪ್ಪಿಸಲ್ಪಟ್ಟಿತು. ತದ್ರೂಪೇಣ ಯೋಗೀಂದ್ರಾಯ ತದಾತ್ಮನಾಥ, ಅವರೇನು ಮಾಡಿದರು, ಯೋಗೀಂದ್ರ, ಶುಕಯೋಗೀಂದ್ರ ಅಂತಲೇ ಹೆಸರು ಅವರಿಗೆ, ಶುಕಾಚಾರ್ಯಗೆ ಉಪದೇಶವಾಯಿತು. ಅಥ ಭಗವದ್ರಾತಾಯ, ಶುಕಾಚಾರ್ಯ, ಶುಕಾಚಾರ್ಯ ರುದ್ರ ಇವರು ಮಗನಾಗಿ ಅವತಾರ ಮಾಡಿದ್ರಲ್ಲ ಅವ್ರಿಗೆ ಹೇಳಿದರು. ಅದಕ್ಕೋಸ್ಕರ ತದಾತ್ಮನಾಥ ಭಗವದ್ರಾತ, ಭಗವದ್ರಾತ ವಿಷ್ಣುರಾತ, ಭಗವದ್ರಾತ ವಿಷ್ಣುರಾತ, ಕಾರುಣ್ಯತಃ ಕರುಣೆಯಿಂದ ನಡ್ಕೊಂಡು ಬಂದಂಥ ಅನುಗ್ರಹ, ಭಕ್ತರ ಮೇಲಿನ ಕರುಣೆಯಿಂದ. ಈ ರೀತಿ ಉಪದೇಶ ಪರಂಪರೆಯಲ್ಲಿ ಕಾರುಣ್ಯ ಇದೆ ಮತ್ತು ದೇವರು ಈ ಗ್ರಂಥ ನೀವು ಮುಡಿಸಿದ್ದೇ ದೊಡ್ಡ ಕಾರುಣ್ಯ. ಕೆಲವರು ಪದಾರ್ಥ ಏನು ಮಾಡ್ತಾರೆ, ನಮಗೆ ಬೇಕಾಗಿರುತ್ತೆ, ಎಲ್ಲಿಂದ್ರೂ ತಂದು ಕೊಟ್ಬಿಡ್ತಾರೆ. ಕೊಟ್ಟವರು ಅವರು ಬಿಟ್ಟಿದ್ದ ಬಗ್ಗೆ ಎಷ್ಟೋ ಜನ ಇದ್ದಾರೆ, ಬಟ್ ಅವರು ಕೊಟ್ಟರು, ಎಷ್ಟು ಕರುಣೆಯಿಂದ ಕೊಟ್ಟು ಇಷ್ಟೆಲ್ಲರೂ ಮಾಡಿ ನಮಗೆ ತಲುಪಿಸಿದ್ದಾರೆ ಅಂತ ಹೇಳಿದರೆ ಎಷ್ಟು ಕರುಣೆ ಇದೆ. ಮತ್ತು ಕಳಿಸ್ಬೇಕಾದ್ರೆ ಯಾರಾದ್ರು ತೊಗೊಂಡು ಕೊಡದೇ ಇದ್ದವ್ರಿಗೆ ಕೊಡೋದಿಲ್ಲ, ಯಾರಿಗೆ ಕೊಡ್ತಾರೆ ಅದನ್ನು, ಗ್ಯಾರಂಟಿ ತಲುಪಿಸ್ತಾ ಮಾಡಿ ಮಾತ್ರ ಕೊಡ್ತಾರೆ. ಈ ರೀತಿಯಲ್ಲಿ ಶುದ್ಧ ಪರಂಪರೆಯಲ್ಲಿ ಬಂದಿದೆ, ಎಲ್ಲೆಲ್ಲೂ ಏನಾಗಲಿಲ್ಲ, ಇದು ಅಯೋಗ್ಯರಿ ಎಂಟ್ರಿ ಇಲ್ಲ ಅಂದಮೇಲೆ ಇದು ಪರಮ ಪವಿತ್ರವಾದ ಮಡಿ ವಸ್ತುನ ಮೈಲಿನಲ್ಲಿ ತಂದು ಕೊಟ್ಬಿಟ್ರೆ ಏನಾಗ್ತಿತ್ತು, ಮಡಿ ಮಡಿಯಾಗಿ ಬಂದಿರತಕ್ಕಂಥ ಗ್ರಂಥ ಮಡಿ ಬಂದಿರೋ ಪ್ರೋಸೆಸ್ ಕೂಡ ಹೇಗಿದೆ, ಮಡಿಯಾಗಿ ಬಂದಿರೋದ್ರಿಂದ ತಗೊಳ್ಳೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಕಾರುಣ್ಯತಃ ತಚ್ಛುದ್ಧಂ, ಆದ್ದರಿಂದನೇ ಇದೇನಿದು ಶುದ್ಧಂ, ಮಡಿ ತುಂಬ ಮಡಿಯಾಗಿದೆ. ಶುದ್ಧಂ ವಿಮಲಂ, ವಿಮಲಂ ಮಲ ದೋಷ, ವಿಮಲ ಅಂದರೆ ನಿರ್ದೋಷ, ಯಾವ ದೋಷವೂ ಇದರಲ್ಲಿಲ್ಲ. ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯದಾಪ್ತಿರ ಅನುಕು, ವಕ್ತಾನುಕೂಲ್ಯ ಇದೆ, ಶ್ರೋತ್ರಾನುಕೂಲ್ಯ ಇದೆ, ಪ್ರಸಂಗಾನುಕೂಲ್ಯ ಇದೆ, ಆದ್ದರಿಂದಾಗಿನೇ ಏನಿದೆ ಇದು ಅತ್ಯಂತ ವಿಮಲಂ ನಿರ್ದೋಷವಾಗಿದೆ. ಅಪ್ರಾಮಾಣ್ಯ ಕಾರಣ ಶೂನ್ಯಂ ಅಂತ ಶಾಸ್ತ್ರಗ್ರಂಥಗಳಿಗೆ ಮಲ ಅಂದರೆ ಏನು ಅಂದರೆ ಅಪ್ರಾಮಾಣ್ಯ, ಇದು ಇನ್ವ್ಯಾಲಿಡ್ ಅಂತ ಭಾವನೆ, ಇನ್ವ್ಯಾಲಿಡ್ ಅನ್ನೋ ಭಾವನೆ ಬರೋದು ಯಾವ ಸ್ಟೇಜಲ್ಲೂ ಬರೋದಿಲ್ಲ ಅಂತ ಗ್ರಂಥ ಇದೆ. ವಿಶೋಕಂ, ಕೇಳಿದ್ರೆ ಏನಾಗುತ್ತೆ ನಮಗೆ, ಶೋಕ ಪರಿಹಾರ ಆಗಿಬಿಡುತ್ತೆ. ವಿಶೋಕಂ, ಶೋಕ ಪರಿಹಾರಕವಾದದ್ದು. ಅಮೃತಂ, ಮತ್ತೆ ಮೃತಂ, ಮೃತಿ ಅಂದರೆ ಮರಣ, ಅಮೃತ ಅಂದರೆ ಮರಣ ತಪ್ಪಿಸಿಬಿಡುತ್ತೆ, ಮೋಕ್ಷ ಕೊಡುತ್ತೆ ಅಂತ ಅರ್ಥ. ಮರಣ ತಪ್ಪೋದು ಯಾವಾಗ, ನಚ ಪುನರಾವರ್ತತೆ, ನಚ ಪುನರಾವರ್ತತೆ, ಮತ್ತೊಮ್ಮೆ ಸಾವೇ ಬರಬಾರ್ದು ಆ ರೀತಿ ಮಾಡುತ್ತೆ. ಸತ್ಯಂ ಪರಂ ಧೀಮಹಿ, ಇದಕ್ಕೆಲ್ಲ ಕಾರಣ ಯಾರು, ಪರಮಾತ್ಮ, ಅವನು ಯಾರು, ಅವನು ಸತ್ಯಂ ಪರಂ ಧೀಮಹಿ, ಮೊದಲೇ ಶ್ಲೋಕದಲ್ಲೇ ಬಂದಿತ್ತು. जन्माद्यस्य यतोन्मयादितरतश्चार्थेष्व विघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಮತ್ತೆ ಅದೇ ಶ್ಲೋಕ ಮಧ್ಯ ಹೇಳಿದ್ದನ್ನು ಹೇಳ್ತಾ ಕೊನೆಗೆ ಅದನ್ನೇ ಮತ್ತೆ ಉಪಯೋಗಿಸುತ್ತಾರೆ. ಯಾರು ಪರಮಾತ್ಮ, ಯಾರು ಸತ್ಯಂ ಪರಂ ಧೀಮಹಿ. ಈ ರೀತಿಯಾಗಿ ಭಾಗವತ ಪುರಾಣ ಏನು ಪ್ರಸಾರ ಮಾಡಿದ್ದಾನೆ ಆತನೇ ಪರಮಾತ್ಮನಾದ್ದರಿಂದ ಯಾರನ್ನೋ ಪರಮಾತ್ಮ ಅಂತ ಹೇಳ್ಕೊಂಡ್ರೆ ಅಲ್ಲ. ಸತ್ಯ ಇವರು ಎಷ್ಟೋ ಭಗವಾನ್ ಅಂತ ಕರೆದು ಭಾಗವತ ಗೊತ್ತು ಕೂಡ ಇಲ್ಲ ಅವ್ರಿಗೆ, ಇನ್ನೇ ಭಗವಾನ್ ಆಗ್ತಾರೆ ಅವರು. ಭಾಗವತ ಹೇಳಿದರೆ ಭಗವಾನ್ ಆಗ್ತಾರೆ, ಭಾಗವತ ಗೊತ್ತಿಲ್ಲ, ಭಾಗವತ ದ್ವೇಷಿಗಳು ಬೇರೆ ಕೆಲವು. ನಮಸ್ತಸ್ಮೈ ಭಗವತೇ ವಾಸುದೇವಾಯ ಸಾಕ್ಷಿಣೇ ಯೈದಂ ಕೃಪಯಾ ಕಸ್ಮೈ ವ್ಯಾಚಕ್ಷೇ ಮುಕ್ಷವೇ. ಅದಕ್ಕೀಗ ನಮಸ್ಕಾರ ಮಾಡ್ತಾರೆ ಅಂತ ಪರಮಾತ್ಮ ನಮಸ್ಕಾರ. ತಸ್ಮೈ ನಮಸ್ತಸ್ಮೈ ಭಗವತೇ ವಾಸುದೇವಾಯ ಸಾಕ್ಷಿಣೇ. ಓಂ ನಮೋ ಭಗವತೇ ವಾಸುದೇವಾಯ. ವಾಸುದೇವ ದ್ವಾದಶಾಕ್ಷರ ಮಂತ್ರ ಬಂತು. ತಸ್ಮೈ ವಾಸುದೇವಾಯ ಭಗವತೇ ನಮಃ. ಪರಮಾತ್ಮ ಯಾರಪ್ಪ, ಹಾಗೆ ಬಿಟ್ಬಿಟ್ರೆ ಶಿವಾಯ ಆಗ್ಬೋದು. ವಾಸುದೇವಾಯ, ಮೋಕ್ಷ ಕೊಡುವವನೇ ಪರಮಾತ್ಮನಾದ್ದರಿಂದ ಅವನು. ಅವನ್ಯಾರು ಸಾಕ್ಷಿಣೇ, ಸರ್ವಸಾಕ್ಷಿ, ಸಾಕ್ಷಿ ಚೇತ. ಮತ್ತು ಜೀವೋ ವಿನಯಿತ ಸಾಕ್ಷಿ ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ, ಉಪನಿಷತ್ತಲ್ಲೂ ಬಂದಿದೆ. ಸಾಕ್ಷಿ ಅಂದ್ರೇನೋ, ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ. ಡೈರೆಕ್ಟಾಗಿ ಎಲ್ಲವನ್ನೂ ನೋಡ್ತಾನೆ ಪರಮಾತ್ಮ, ಎಲ್ಲವನ್ನೂ ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ನೋಡ್ತಾನೆ. ಅಂದರೆ ದೇವರು ನೋಡಲಾರದ ಪದಾರ್ಥ ಇರಲಿಕ್ಕೆ ಸಾಧ್ಯನೇ, ಎಂದೂ ಇರಲಿಕ್ಕೆ ಶಕ್ಯ ಇಲ್ಲ. ಪ್ರತಿಯೊಂದನ್ನು ದೇವರು ಯಾವಾಗಲೂ ನೋಡ್ತಾರೆ, ಅದು ಇಂಪಾರ್ಟೆಂಟ್. ಸ್ಪಷ್ಟ ನೋಡ್ತಾನೆ. ಇನ್ಫ್ಯಾಕ್ಟ್ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕಿಂತ ನಮ್ಮನ್ನು ಜಾಸ್ತಿ ನೋಡೋದು ಯಾರೋ ದೇವರು. ಅದಕ್ಕೇನು ವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ ಇರೋದೇ ಅದರೊಳಗೆ. ಸೆಲ್ಫ್ ವ್ಯಾಲ್ಯೂಯೇಷನ್ ಯಾತಕ್ಕೆ ಕೊಡೋದಿಲ್ಲ ಅಂದರೆ ನಮ್ಮ ವಿಷಯ ನಮಗೆ ಗೊತ್ತಾಗೋದಿಲ್ಲ, ನಾವೇ ಒಪ್ಕೊಂಡ್ಬಿಡ್ತೇವೆ ಸರಿಯೋ ತಪ್ಪ ನೀವೇ ಹೇಳಿ ಅಂದರೆ ಗೊತ್ತಿಲ್ಲ ಅಂತ ಆಯ್ತಲ್ಲ. ಸೊ ವ್ಯಾಲ್ಯೂಯೇಷನ್ ವ್ಯಾಲ್ಯೂಯರ್ ಏನಾಗಿರ್ತಾನೆ, ಯಾವಾಗಲೂ ನಮ್ಮನ್ನು ವ್ಯಾಲ್ಯೂ ಮಾಡೋ ಸಾಮರ್ಥ್ಯ ಹೊಂದಿರ್ತಾರೆ. ದೇವರು ಎಲ್ಲರನ್ನೂ ಅವಾಲ್ಯೂಟ್ ಮಾಡ್ತಾನೆ, ಡೈರೆಕ್ಟ್ ನೋಡಿ, ಯಾರ್ದೋ ಮಾತು ಕೇಳಿಕೊಂಡಲ್ಲ. ಅದಕ್ಕೆ ಸಾಕ್ಷಿಣೇ ಯೈದಂ ಕೃಪಯಾ ಅಕಸ್ಮೈ ವ್ಯಾಚಕ್ಷೇ ವಿಮುಕ್ಷವೇ. ಬ್ರಹ್ಮದೇವರು ಮೋಕ್ಷೇಚ್ಛುಗಳಾಗಿ ಪ್ರಾರಂಭದಲ್ಲಿ ಸ್ತೋತ್ರ ಮಾಡಿದರು, ತಪಸ್ ಮಾಡಿದರು ಅವರು. ಆಗ ಕಸ್ಮೈ ಅಂತ ಬ್ರಹ್ಮದೇವರಿಗೆ ಕೃಪಯಾ ವ್ಯಾಚಕ್ಷೆ, ಬ್ರಹ್ಮದೇವರಿಗೆ ಹೇಳಿದ್ದು. ಬ್ರಹ್ಮದೇವರು ಹೇಳಿದ್ದು ಅಂದರೆ ಇಂಬ ಎಕ್ಸ್ಪರ್ಟ್ ಕ್ವಾಲಿಟಿ ಅಂತಷ್ಟು ಏನಾಗುತ್ತೆ ಅಲ್ಲಿಗೆ, ಅದು ಚೆನ್ನಾಗಿದ್ದರೂ ತೊಗೊಳೋದಿಲ್ಲ ಅಂತ ಗ್ಯಾರಂಟಿ. ಎಕ್ಸ್ಪರ್ಟ್ ಕ್ವಾಲಿಟಿ ಯಾವಾಗಲೂ ಹೇಗಿರಬೇಕದು, ಬೆಸ್ಟ್ ಇದ್ದರೆ ಮಾತ್ರ ತೊಗೊಳೋದಿಲ್ಲ. ಅದಕ್ಕೆ ಎಷ್ಟೋ ಸರ್ತೆ ನಮ್ಮ ಪದಾರ್ಥ ಒಳ್ಳೆ ಪದಾರ್ಥ ಅಲ್ಲಿಗೆ ಹೋಗಿಬಿಡುತ್ತಂತೆ, ನಮಗೆ ಸಿಗೋದು ಸೆಕೆಂಡ್ ಥರ್ಡ್ ಕ್ವಾಲಿಟಿ. ಯಾಕೆ ಒಳ್ಳೆಯದ್ರೆ ಅಲ್ಲಿ ಮಾಡಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ಆದ್ದರಿಂದ ಸಿಗೋದಿಲ್ಲ. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ. ಕೆಲಸ ಹೇಳೋರು ಹಾಗೆ ಹೇಳ್ತಾರೆ, ಯಾವುದೋ ಪದಾರ್ಥ ಕೇಳಿ ಕೊಟ್ಬಿಡ್ತಾರೆ, ಆಮೇಲೆ ಏನ್ರಿ ಮಾಡಿದ್ರಿ ಮಠಕ್ಕೆ ಮತ್ತೆ ಬರೋದಾಗಿತ್ತು ಹೇಳಿದ್ರೆ ತಾನು, ಮಠಕ್ಕೆ ದೇವಸ್ಥಾನಕ್ಕೆ ಅಂತ ಕೇಳಿದ್ರೆ ಮತ್ತೆ ಕೊಡ್ತಿದ್ದೇನೆ ಹಾಗಿದ್ರೆ. ಕೆಲವರು ಪಾಪ ಕೇಳ್ತಾರೆ ಕೂಡ, ಇಷ್ಟೆಲ್ಲ ತಗೋತಾರೆ ಯಾತಕ್ಕೆ ಅಂತ ಕೇಳ್ತಾರೆ. ಓ ಈ ಸಮಾರಾಧನೆ ಹಾಗಿದ್ದ ವ್ಯವಸ್ಥೆ ಬೇರೆ ಮಾಡ್ತೀನಿ ಅಂತ ಹೇಳ್ತಾನೆ. ಯಾತಕ್ಕೆ ಅದು ವ್ಯವಸ್ಥೆ ಮಾಡಬೇಕು ಅಂತ. ಇವತ್ತು ಇದರ ಶಾಮಿ ಯಾರು ತರ್ತಾರಲ್ಲ ಗೋವಿಂದ, ಅದು ವೈಕುಂಠಕ್ಕೂ ಅದೇ ಶಾಮಿಯಾನ, ಮದುವೆಗೂ ಅದೇ ಶಾಮಿಯಾನ, ಅದ್ರ ಗತಿಯೇನಾಗಬೇಕು, ಎಲ್ಲ ಮೈಲಿಗೆ ಮಯ ಆಗಿರ್ತದೆ. ಆದ್ದರಿಂದನೇ ಇವತ್ತು ಹೇಳಿದ್ನಲ್ಲ, ಮದುವೆಗೂ ಅದೇ ವೈಕುಂಠಕ್ಕೂ ಅದೇ ಮಾಡಿದರೆ ಎಷ್ಟು ಅನ್ಯಾಯ. ಕೆಲವ್ರು ಹಾಗಲ್ಲ, ಕೆಲವ್ರು ಏನು ಮಾಡ್ತಾರೆ, ಅದನ್ನು ಇದನ್ನು ಇದು ಕೊಡೋದಿಲ್ಲ, ಶುಭ ಕಾರ್ಯಕ್ಕೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಆ ರೀತಿ ಯಾಕೆ ಎಲ್ಲರೂ ಮಾಡೋದಿಲ್ಲ ಅಂದರೆ ವ್ಯಾಪಾರ, ಅವರಿಗೆ ವ್ಯಾಪಾರ ಆಯಿತವಾಗಿ ವ್ಯಾಪಾರ ಇಲ್ಲ ಆಗುತ್ತೆ. ಈಗ ಬಾದವರಿಗೆ ಸ್ಪೆಷಲ್ ಬಸ್ ಅಂತ ಮಾಡಿದರೆ ಇವ್ರ ಅಂಗಡಿ ಕ್ಲೋಸ್ ಮಾಡಬೇಕಾಗ್ತದೆ. ಯಾಕೆ ಇರೋಗೆ ಅಷ್ಟೇ ಓಡಾಡ್ತಾರೆ, ಫಸ್ಟ್ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಹಿಂದಿನ ಕಾಲ ಆಗಿತ್ತು. ಹಿಂದಿನ ಕಾಲದಲ್ಲಿ ಯೋಗ್ಯರೇ ಹೆಚ್ಚಿರ್ತಿದ್ದಾದ್ದರಿಂದ ಅದಕ್ಕೆ ಅವಕಾಶ ಇರೋದು, ಅದಿಲ್ಲ ಈಗ. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ. ಬ್ರಹ್ಮದೇವರಿಗೆ ಯಾತಕ್ಕೆ ಶುದ್ಧ ಕೊಡಬೇಕು ಅಂತ, ಪರಮಾತ್ಮ ಯಾತಕ್ಕೆ ಕೊಡ್ತಾನೆ ಶುದ್ಧನ. ಅವ್ರು ಯಾರು, ಶುದ್ಧೇ ಭಾಗವತೇ ಧರ್ಮೇ ಇರುತ್ತೋ ಎಂದ್ರಿಗೂ ಶುದ್ಧರವರು, ಎಲ್ಲ ಕಾಲಕ್ಕೆ ಶುದ್ಧರಾದ್ದರಿಂದ ಅವರಿಗೆ ಬಂದುಬಿಟ್ರೆ ಪರಮಾತ್ಮನಿಗೆ ಪವನ ಅಂತ ಹೆಸರು. ಪವನ ಪವನೋ ನಿಲಹ, ಪರಮಾತ್ಮ ಪವನ, ಅವನು ಕೊಟ್ಟಿದ್ದು ಬಡೀಲೇ ಕೊಡ್ತಾರೆ, ಪೂರ್ ಕೊಡ್ತಾರೆ. ಇಸ್ಕೊಂಡವ್ರು ಯಾರು, ಅವರು ಪವನ, ಪವನ ಪಾವನೋ ನಿಲಹ. ಆದ್ದರಿಂದ ವಾಯುದೇವರು ಶುದ್ಧ, ಕೊಡೋ ದೇವರು ಪರಮಶುದ್ಧ, ದೇವರು ದೇವರು ಸರ್ವ ಜೀವೋತ್ತಮರಾಗಿ ಪರಮಶುದ್ಧ. ಅದ್ಮೇಲೆ ಭಾಗವತ ಹೇಗೆ ಬಂದಿದೆ ಅಂದರೆ ಶುದ್ಧದ ಪರಂಪರೆಯಲ್ಲೇ ಬಂದಿರೋದ್ರಿಂದ ಎಂದು ಏನಾಗಾಗಿಲ್ಲ, ಪೊಲ್ಯೂಟ್ ಆಗೋ ಚಾನ್ಸೇ ಇಲ್ಲ ಸರಿಯಾಗಿದ್ದರೆ ಅಂತ ಅರ್ಥ. ಶಬ್ದಗಳು ಹೊರಗಿಂದ ಮಾಡಬಹುದು, ಅರ್ಥ ಚೇಂಜ್ ಆಗೋದಿಲ್ಲ. ನಮಸ್ತಸ್ಮೈ ಯೋಗೀಂದ್ರಾಯ ನಮಸ್ತಸ್ಮೈ. ನೆಕ್ಸ್ಟು ನಮಗೆ ಬರಲ ಕಾರಣ ಶುಕಾಚಾರ್ಯರೀಗ ಶುಕಾಚಾರ್ಯ ಹೇಳ್ತಾರೆ, ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಿಷ್ಟಂ ಯೋ ವಿಷ್ಣುರಾತಂ ಮಮೂಮುಚತ್. ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ, ಶುಕಾಯ ನಮಸ್ತಸ್ಮೈ ಶುಕಾಯ ನಮಃ. ಮುಖ್ಯವಾಗಿ ಆ ಶುಕಾಚಾರ್ಯಗೂ ನಮಸ್ಕಾರ. ಯಾಕೆ ಪ್ರವಚನ ಮಾಡದೆ ಹೋಗಿದ್ದರೆ ನಮಗೆ ರೀಚ್ ಆಗ್ತಿದ್ದಿಲ್ಲ, ಆದ್ದರಿಂದ ಶುಕಾಯ ನಮಃ. ಅವರು ಎಂಥವ್ರು? ಯೋಗೀಂದ್ರಾಯ, ಯೋಗೀಂದ್ರರು. ಯೋಗಿ ಇಂದ್ರ ಅಂದರೆ ಶ್ರೇಷ್ಠ. ಇಲ್ಲಿ ಯೋಗೀಂದ್ರ ಅಂದರೆ ಯೋಗಿಗಳಲ್ಲಿ ಶ್ರೇಷ್ಠರಾದವರಾದ್ದರಿಂದ ಅವರಿಗೆ ನಮಸ್ಕಾರ. ಇನ್ನೇ ಅವರು ಬ್ರಹ್ಮರೂಪಿಣೆ, ವೆರಿ ಇಂಟ್ರೆಸ್ಟಿಂಗ್. ಬ್ರಹ್ಮರೂಪಿಣೆ, ಬ್ರಹ್ಮವಾಯುಗಳು ಸಮ, ಗೊತ್ತಾಯ್ತಾ? ಒಳಗೆ ವಾಯುದೇವರ ಆವೇಶ ಇರೋರಿಗೆ ಅಂತ ಅರ್ಥ. ಒಳಗೆ ಆವೇಶ ಇರೋದ್ರಿಂದ ನಮಗೆ ಏನು ಹೇಳ್ತೀರಿ ಈಗ? ಇಷ್ಟೆಲ್ಲ ರುದ್ರದೇವರಿಗೆ ಭಾರಿ ಗೌರವ ಕೊಡೋದಾದರೆ ಅಶ್ವತ್ಥಾಪುರ ರುದ್ರದೇವರ ಅವತಾರಣೆ, ಅಲ್ಲಿ ಏನಿಲ್ಲ, ವಾಯುದೇವರ ಆವೇಶ ಇಲ್ಲ. ಆದ್ದರಿಂದ ಏನದು? ಎರಡು ದುರೋಧನ ಪಕ್ಷ ಸೇರಿಕೊಂಡ್ರು. ವಾಯುದೇವರ ಆವೇಶ ಇದ್ದಿದ್ದಕ್ಕೆ ಈ ಕಡೆ ಬಂದರು, ಆವೇಶ ಇರೋದಕ್ಕೆ ಆ ಕಡೆ ಹೊರಟರು. ಆದ್ದರಿಂದ ಬ್ರಹ್ಮರೂಪಿಣಿ ಅಂತ ಹೇಳಿದ್ರಿಂದ ಬ್ರಹ್ಮಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಯಾಕೆ? ಬ್ರಹ್ಮಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ. ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಪ ನಿದರ್ಶಯಂತೆ. ಆದರೆ ಜೀವರಲ್ಲಿ ಅತ್ಯಂತ ಗುಣಪೂರ್ಣರು ಯಾರು? ವಾಯುದೇವರು. ಅದಕ್ಕೆ ಬ್ರಹ್ಮ ಅಂದರೆ ಅವರು, ಬ್ರಹ್ಮರೂಪಿಣಿ, ಗೊತ್ತಾಯ್ತು? ಬ್ರಹ್ಮದೇವರು ಒಳಗಿದ್ದಾರೆ, ಅದಕ್ಕೆ ನಿಮಗೆ ನಮಸ್ಕಾರ ಅಂತ ಆಯ್ತು. ಸೊ ಒಬ್ಬ ವ್ಯಕ್ತಿ ತಾನೇ ಬರೋದು ಬೇರೆ, ಒಂದು ವ್ಯಕ್ತಿ ರೆಪ್ರೆಸೆಂಟ್ ಮಾಡಿ ಬರೋದು ಬೇರೆ, ಅವಾಗ ಮಹತ್ವ ಜಾಸ್ತಿ. ಅವ್ರ ಕಡೆಯಿಂದ ಬಂದಿದ್ದೀರಾ, ನೀವು ಬರೀ ನೀವೇ ಬಂದರೆ ಕೊಡ್ತಿದ್ದಿಲ್ಲ, ಅವರಿಗೆ ಅಂತ ಕೇಳ್ತಿರಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಆ ರೀ ಅವರಿಗೆ ಅಂತ ಹೇಳಿದ್ದರಿಂದ ಮಹತ್ವ ಬಂತು. ಸಂಸಾರ ಸರ್ಪದಿಷ್ಟಷ್ಟಂ ಯೋ ವಿಷ್ಣುರಾತ ಮಮೋ ಮುಚತ. ಎಂಥ ಮಹಾನುಭಾವರು ಅಂದರೆ ಸಂಸಾರ ಸರ್ಪದಷ್ಟಂ, ಹಾವು ಕಚ್ಚಿತ್ತಲ್ಲ ಪರಿಶುದ್ಧರಾದೇನೆ, ಅವನ್ನು ಬಿಡುಗಡೆ ಮಾಡಿದ್ರು. ನಾತನು ಒಂದೇ ಅಲ್ಲ, ಸಂಸಾರ ಸರ್ಪದಷ್ಟ. ನಮಗೆಲ್ಲ ಏನಿದೆ ಈಗ? ಸಂಸಾರವೇ ಸರ್ಪ, ಅದು ಕಚ್ಚಿಬಿಟ್ಟಿದೆ. ಯೋ ವಿಷ್ಣುರಾತ ಮಮೋ ಮುಚತ. ವಿಷ್ಣುರಾತ, ಬ್ರಹ್ಮರಾತ, ಭಗವದ್ರಾತ, ಪರಿಶುದ್ಧರಾಜ, ಆತನೇನು ಮಾಡಿದರು? ಅವರು ಬಿಡುಗಡೆ ಮಾಡೇ ಬಿಟ್ರು, ಮುಕ್ತಿಯನ್ನು ಪಡಿಸೇಬಿಟ್ರು, ಸಂಸಾರದಿಂದ ಮುಕ್ತಿ. ಹಿಂದೆ ಸಂಸಾರ ಅಂತ ಬಂದಿದ್ದರಿಂದ ಏಳು ದಿನದ ಕಥೆ ಕೇಳಿ ಹೇಳಿರೋ ವೈಕುಂಠಕ್ಕೆ ಆ ರೀತಿ ಬಿಡಿಸಿದ್ದರಿಂದ ಅವರ ಸ್ಥಿತಿ ಭಾರಿ ದೊಡ್ಡದಾಯಿತು. ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾತಂ ಅಮೋ ಮುಚತ. ವಿಷ್ಣುರಾತನನ್ನು ವಿಷ್ಣುರಾತ ಅಂತ ಹೇಳೋದಕ್ಕೊಂದು ಕಾರಣ ಇದೆ. ವಿಷ್ಣುವಿನಿಂದ ಕೊಡ ವೈಷ್ಣವ ಅಂತ ಅರ್ಥ. ವೈಷ್ಣವರಿಗೆ ಉಪಯೋಗ ಬರುತ್ತೆ, ಅವೈಷ್ಣವರಿಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ವಿಷ್ಣುರಾತ ಮಮೋ ಮುಚತ್. ಭವೇ ಭವೇ ಯಥಾ ಭಕ್ತಿ. ಹಾಲು ಸ್ವೀಟ್ ಕೊಡ್ಬೇಕಾದ್ರೆ ಏನಾಗಿರ್ಬೇಕು ಫಸ್ಟ್? ಅವನು ಆರೋಗ್ಯವಾಗಿದ್ದರು. ರೋಗಿಗಳಿಗೆಲ್ಲ ಕಾಸಿ ಅಲ್ವಾ, ಮಂಡಿಗೆ ಕೊಡ್ತಾರಾ? ಏನು ಕೊಡ್ತಾರೆ? ಗಂಜೆ ಗಿಜ್ಜು ಕೊಡ್ತಾರೆ ಅಷ್ಟೇ. ಸೊ ಆರೋಗ್ಯ ಸರಿ ಇದ್ದವ್ರಿಗೆ ಮಾತ್ರ ಕೊಡೋದು, ವೈಷ್ಣವರಿಗೆ ಮಾತ್ರ ಅಂತ. ಯಾತಕ್ಕೆ ಅಂದರೆ ಅವ್ರು ಏನಿರ್ತಾರೆ, ಅವರೆಲ್ಲ ಆರೋಗ್ಯ ಮೆಂಟಲಿ ಆರೋಗ್ಯವಂತರಾಗಿರ್ತಾರೆ, ಅವರಿಗೆ ರುಚಿ ಉಳಿದವ್ರಿಗೆ ರುಚಿ ಗೊತ್ತಾಗೋದಿಲ್ಲ. ಅವ್ರು ಯಾತಕ್ಕೆ ಕೊಡೋದಿಲ್ಲ ಅನ್ನೋ ಒಂದು ಕಾರಣ ಜೀರ್ಣ ಇರೋದು, ರುಚಿರೂ ಹತ್ತೋದಿಲ್ಲ ಅವರಿಗೆ, ತಿಂದರೆ ಬೇಡ ಅಂದ್ಬಿಡ್ತಾರೆ, ರುಚಿಸೋದೇ ಇಲ್ಲ ಅವರಿಗೆ. ಸೊ ಭಾಗವತಾದಿ ಗ್ರಂಥ ರುಚಿಸೋದಿಲ್ಲ ಅಂದರೆ ಅವರ ಯೋಗ್ಯತೆ ಇಲ್ಲ ಅಂತ ಅರ್ಥ. ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಮ್ಮೆ ಯಥ ಪ್ರಭೋ. ದೇವರಲ್ಲಿ ಪ್ರಾರ್ಥನೆ ಏನು ಸಿಗಬೇಕು ನಮಗೆ ಅಂದರೆ, ಭವೇ ಭವೇ ಯಥಾಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ಯೋಗೇಶ ನಾಥಸ್ತ್ವಮ್ಮೆ ಯಥ ಪ್ರಭೋ ಅಂತ ಹೇಳ್ತಾರೆ. ಅದು ಶ್ಲೋಕ, ಮುಂದೆ ಶ್ಲೋಕ ಎರಡು ಕೂಡ ನಾಳೆ. ಅದಕ್ಕೆ ವಿಜಯಧ್ವಜ ಸ್ವಾಮಿ ಮುಕ್ತಾಯ ಶ್ಲೋಕಗಳಿವೆ, ಅದನ್ನು ಓದಿಬಿಟ್ಟು ಮಂಗಳದಿಂದ ಸ್ವಲ್ಪ ಇಟ್ಕೋಬೇಕು, ಟೈಮ್ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಇಟ್ಕೊಳ್ಳಿ. ಇಬ್ಬ ಚಾನ್ಸಸ್ ಇರೋದು ಎರಡು, 28 ತಾರೀಕು ನೀವು ಎಂಗೇಜ್ ಆಗಿದ್ದೀರಿ ಅಂತ ಹೇಳಿದ್ರಲ್ಲ, 28 ಮಂಗಳ ಇದೆ ಅಂತ ಹೇಳಿದ್ರಲ್ಲ, ಅಕ್ಟೋಬರ್ 28 ಇದಲ್ಲ, 28 ಖೈರ್, 28 ನವಂಬರ್, ಅಕ್ಟೋಬರ್ 28 ಎಲ್ರಿಗೆ ಅನುಕೂಲ ಇದೆಯಾ? ಅಕ್ಟೋಬರ್ 28 ಬೆಸ್ಟ್, ಏನು ಪ್ರಾಬ್ಲಮ್? ಸಂಡೇ, ಸಂಡೇ ಆದರೆ ಒಳ್ಳೇದಲ್ಲ ಎಲ್ರಿಗೂ. ಅದೇ ಗಣತೀರ್ಥ 28, ಅದನ್ನು ಕನ್ಫ್ಯೂಸ್ ಮಾಡಿ. ಅವ್ರು ಹೇಳಿದ್ದಾರೆ ಸ್ವಾಮಿ, ನೀವು ಹೇಳಿದ್ದಕ್ಕೆ ಆದಷ್ಟು ನಾವು ಒಪ್ಕೋತೇನೆ ಅಂತ ಹೇಳಿದ್ದಾರೆ, ಅದನ್ನೇ ಒಪ್ಷನ್. ನವರಾತ್ರಿ ಮುಗಿದ ಮೇಲೆ ಕೃಷ್ಣಪಕ್ಷ, ನವರಾತ್ರಿಯಲ್ಲಿ ಬೇಡ ಅಂತ ಆಯ್ತಲ್ಲ, ಅದರಲ್ಲಿ ವ್ರತ ಇರುತ್ತೆ, ವ್ರತ ಇರೋದ್ರಿಂದ ಆಗ, ಗೊತ್ತಾಯ್ತಾ? ಇದಾಗೋದಿಲ್ಲ. ಅದನ್ನು ಅದೇ ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ತೀರ್ಮಾನ ಮಾಡಿ, ಎಷ್ಟು ಜನ ಬರ್ತಾರೆ ನೋಡಿಕೊಂಡು ಹೇಳ್ತೀವಿ. ಅಲ್ಲ ನೀವು ವಿಚಾರಿಸಿ, ಅದು ಬಸ್ ಎರಡಿದೆ ಈಗ, ಅವ್ರ ನಾಗೇಂದ್ರ ಪ್ರಸಾದ್ರ ಕಾಂಟ್ಯಾಕ್ಟ್ ಮಾಡಿ ಬಸ್ಸಲ್ಲಿ ಎಷ್ಟು ಜನ ಬರ್ತೀರಿ, ಗೊತ್ತಾಯ್ತಾ? ಅಲ್ಲಿ ಎಷ್ಟು ಜನ ಇರಲಿಕ್ಕೆ ಅಪೇಕ್ಷೆ ಪಡ್ತೀರಿ, ಅದೆಲ್ಲ ಹೇಳಿದರೆ ಅದಕ್ಕೆ ತಕ್ಕಂತೆ ಏರ್ಪಾಟ್ ಮಾಡ್ತಾರೆ. ಅವ್ರು ಏನೇನಾಗುತ್ತೆ ತಿಳಿಸ್ತಾರೆ, ಅದಕ್ಕೆ ತಕ್ಕಂತೆ ಸಿದ್ಧರಾದರೆ ಅಲ್ಲಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಟೈಮ್ ಇದೆ, ಒಂದು ತಿಂಗಳು ಟೈಮ್ ಇರೋದ್ರಿಂದ ಹೇಳಿ ಹೇಳಿ ಹೇಳಿ, ಇಲ್ಲೇ ಇರಿ, ಅವ್ರು ಹೇಳ್ತಾರೆ ಏನಾಗುತ್ತೆ, ಬಸ್ಸಿಗೆ ಎಷ್ಟಾಗುತ್ತೆ ಇದಕ್ಕೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ನಿಮ್ಮ ಅದೇ ನೀವು ಕೇಳ್ಕೋಬೇಕು ಈಗ, ಅವ್ರು ಎಷ್ಟು ನೀವು ಆಪ್ಷನ್ ನಿಮ್ಮದು, ಎರಡು ದಿವಸ ಮಾಡಿದ್ರೆ ಅಲ್ಲಿ ಕಾರ್ಯಕ್ರಮ ಒಂದು ದಿವಸ, ಆದರೆ ಒಂದು ಎರಡು ದಿವಸ ಹಾಕಿರೋ ಅನುಕೂಲ ಏನಂತ ಕೇಳಿದರೆ, ಕಾವು ಮಠ ಎಲ್ಲ ನೋಡ್ಕೊಂಬರ್ಬೋದು, ವಿಷ್ಣು ಮಂಗಲ ಅವೆಲ್ಲ ನೋಡ್ಬೋದು. ವಿಷ್ಣು ಮಂಗಲ, ಮಧುರು, ಆಚಾರ ಓಡಾಡಿದ ಜಾಗಗಳು, ಆ ದಿಕ್ಕಿಂದೆಲ್ಲ ಮತ್ತೆ ಮತ್ತೆ ಹೋಗ್ಲಿಕ್ಕಾಗಲ್ಲ. ಹೇಗೂ ಅಲ್ಲಿ ಟ್ಯಾಕ್ಸ್ ಕೊಟ್ಟು ಹೋಗಿರ್ತೀವಿ, ಈಗ ಕಣ್ಣು ತೀರ್ಥಕ್ಕೆ ಟ್ಯಾಕ್ಸ್ ಇದೆ, ಅದು ಇದಕ್ಕೆ ಅದಕ್ಕೆ ಎಂಟ್ರಿ ಟ್ಯಾಕ್ಸ್ ಇದೆ. ಆ ಎಂಟ್ರಿ ಟ್ಯಾಕ್ಸ್ ತೊಗೊಂಡ್ಮೇಲೆ ಅದೆಲ್ಲ ನೋಡಿಬಿಟ್ರೆ ಉಡೋಕ್ಕಾಗಿ ಲಾಭ ಇಲ್ಲ, ವೇಸ್ಟ್ ಸುಮ್ಮನೆ ಕೊಟ್ಟಾಗತ್ತೆ, ಗೊತ್ತಾಯ್ತಾ? ಆದ್ದರಿಂದ ಮತ್ತೆ ಈಗ ನೋಡೋಕ್ಕೆ ಚೆನ್ನಾಗಿರುತ್ತೆ, ಈಗ ನೀರಿರುತ್ತೆ ಈ ಕಾಲದಲ್ಲಿ, ಬೇಸಿಗೆ ಬಿಸಿಲು ನೀರಿರೋದಿಲ್ಲ. ಈ ಕಣ್ಣು ತೀರ್ಥ ಅದರಲ್ಲೆಲ್ಲ ನಮ್ಮ ವಿಷ್ಣು ಮಂಗಲದಲ್ಲಿ ಆಚಾರ್ಯ ಚಾತುರ್ಮಾಸ್ಯ ಕೂತ ಜಾಗ, ವಿಷ್ಣು ಮಂಗಲ ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ದು, ಅವ್ರು ಅಣುವ್ಯಾಖ್ಯಾನ ಬರೆದಿದ್ದ ಅಲ್ಲಿ, ಅಣುವ್ಯಾಖ್ಯಾನ ಬರೆದ ಜಾಗ ವಿಷ್ಣು ಮಂಗಲ, ತುಂಬ ನೋಡೋದಿದೆ ಆ ಕಡೆಗೆ. ಮತ್ತು ವಿಷ್ಣು ಮಂಗ ಏನು, ವಿಷ್ಣು ಮಂಗಲ ಸ್ವಲ್ಪ ಈ ಕಡೆ ಮುಂದೆ ಬಂದರೆ, ಈ ಕಡೆಗೆ ಬಂದರೆ ಕಾವು ಮಠ ತಿರುಪ ಪಂಡಿತಾಚಾರ್ಯ ವಾಯುಸ್ತುತಿ ಬರೆದವ್ರು ಇದೆ, ಇವತ್ತಿಗೂ ಅವ್ರ ಮನೆ ಇದೆ, ಮತ್ತು ಅದನ್ನು ನೋಡ್ಬೋದು. ಅದೆಲ್ಲ ನೋಡೋದು ತುಂಬ ಇದೆ ಅಲ್ಲಿ, ಎರಡು ದಿವಸ ಅವೆಲ್ಲ ನೋಡಿಕೊಂಡು ನಡ್ಕೊಂಡ್ಬರ್ಬೋದು. ಇಲ್ಲ ಒಂದೇ ದಿವಸ ಅಂತ ಹೇಳಿದ್ರೆ ಅದನ್ನು ಹೇಳಿ, ನಿಮ್ಮ ನಿಮ್ಮ ಚಾಯ್ಸ್ ಅಲ್ಲ, ಎಷ್ಟು ಜನ ಯಾರು ಎಷ್ಟು ಹೇಳ್ತಾರೋ. ಹಾಂ ಹೌದು ಹೌದು ಹೌದು, ಕರೆಕ್ಟ್, ಸಾಟರ್ಡೆ ಸಂಡೆ ಆ ರೀತಿ ನೋಡಿಕೊಂಡು ಎಲ್ಲ ನೀವು ಖರ್ಚು ವೆಚ್ಚ ಎಲ್ಲ ಮಾತಾಡಿಕೊಳ್ಳಿ. ಅದನ್ನು ನಾಳೆ ನನಗೆ ಹೇಳಿದರೆ ಅವ ಕನ್ಫರ್ಮ್ ಮಾಡಿದರೆ ಸ್ವಾಮಿ ಕನ್ಫರ್ಮ್ ಮಾಡಬೇಕು, ನೀವು ವಿಚಾರ ಮಾಡಿ ಹೇಳಿ ನಾನು ಬರ್ತೇನೆ ಅಂತ ಹೇಳಿದೆ. ಅದನ್ನೇ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಡಿದ.